அப்ரமம் வங்கரைத்தம் அதிரம் விம்னம்சதா அனந்ததீர்த்தமத்லம் பதியே தாபத்ரயாபகம் மித்யா சித்தாந்த துத்வாந்த வித்வம்சக்ஷா ஜெய்தீத்யாக்கித நிர்பாசதாம் நோஹுதம்பரே அர்த்திகல்பித கல்பயம் பிரத்யத்திகத கேசரி வியாசதீர்த்த குருபூயாத் அஸ்மதிஷ்டாத சித்தையே தப்போ வித்யா விரக்தியாதி சத்குணோகாகரானம் வாதிராஜ குருநுந்தி ஹைகிருபதாஷியான் பூஜ்ய ராகவேந்திராய சத்யதர்மரதாய பஜதாம் கபுருஷாய நமதாம் காமதேனவே துர்வாதி துவாந்த்ரவியே வைஷ்ணவேந்தீ வரேந்தவே ஸ்ரீ ராகவேந்திர குருவே நமோத்தியாளவே ஆபாதமொழி பர்யந்தம் குருநாமாக்தி ஸ்மரே தேன விக்னாஹ பிரஷ்யந்தி சித்தியந்த்ர மனோரதாஹ ஹரிஹி ஓம் ஸ்ரீ குருப்போ நமஹ தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருஞ்சாங்கீதார்த்தம் வக்ஷ்யாமி லேசத சமஸ்த குண சம்பூர்ணம் சர்வதோஷ விவர்ஜிதம் நாராயணம் நமஸ்கிருத்ய கீதா தாத்பரியமுச்சதே குணகணநிலையம் பதிம் ரமாயாஹ ஜகதகதஹனம் ச வாசவீசூனும் முனிகுலதிலகம் ச பூர்ணபோதம் குரும் அபி பரமம் குரும் ச மே வந்தே லக்ஷ்மீ நாராயணம் நத்வா பூர்ணபோதான் குருன் அபி குர்ம ஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். நாவு ಭಗವದ್ಗೀತೆಯಲ್ಲಿ ಆಚಾರ್ಯರ ಭಾಷ್ಯ ತಾತ್ಪರ್ಯಗಳನ್ನು ಹಾಗೂ ಗೀತಾವೃತ್ತಿಯನ್ನು ಆಧಾರವಾಗಿಟ್ಟುಕೊಂಡು ನೋಡಬೇಕಂತ ಉಪೋದ್ಘಾತ. ಸೊ ಆಚಾರ್ಯರು ಮೊದಲನೇ ಅಧ್ಯಾಯಕ್ಕೆ ಯಾವುದಕ್ಕೂ ಪ್ರತ್ಯೇಕವಾಗಿ ಶ್ಲೋಕಗಳಿಗೆ ಅರ್ಥ ಮಾಡದೇ ಇದ್ದರೂ ಉಪೋದ್ಘಾತ ಭಾಷ್ಯ ತಾತ್ಪರ್ಯಗಳ ಎರಡರ ಮೂಲಕವಾಗಿಯೂ ಆ ಗ್ರಂಥದಲ್ಲಿ ಯಾಕೆ ಇಲ್ಲಿ ಹೇಳಕ್ಕೆ ಏನು ಹೇಳಕ್ಕೆ ಹೊರಟಿದ್ದಾರೆ ಏನು ಅನ್ನುವ ವಿಷಯವನ್ನೆಲ್ಲ ವಿಸ್ತಾರ ಮಾಡಿ ಹೇಳಿದ್ದಾರೆ. ಅಲ್ಲಿ ಮೊದಲನೇ ಮಂಗಳಾಚರಣ ಶ್ಲೋಕ ಭಾಷ್ಯದಲ್ಲಿ ಹೇಳುವಾಗ ಅಲ್ಲಿ ಒಂದು ವಿಶೇಷವಾದ ಒಂದು ವಿಷಯ ಬರುತ್ತೆ. ಯತಿ ವಿಷಯದಲ್ಲಿ ಆ ಸಮಾಚಾರ ಬರುತ್ತೆ. ಛಂದಸ್ಸಿಗೆ ಸಂಬಂಧಪಟ್ಟದ್ದು, ಅದೇ ಶಾಸ್ತ್ರಕ್ಕೂ ಒಂದು ವಿಧವಾದಂತಹ ಸಂಬಂಧಪಟ್ಟಿರುವಂತಹದ್ದು. ಅದು ಯತಿ ಪ್ರಾಸ ಅಂದರೆ ಏನು ಅನ್ನೋದು ಸಂಕ್ಷೇಪವಾಗಿ ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ಪದ್ಯದಲ್ಲಿ ನಿಮಗೆ ಗೊತ್ತಾದಂತೆ ನಾಲ್ಕು ಪಾದಗಳಿರುತ್ತೆ. ಸೊ ಪ್ರತಿಯೊಂದು ಪಾದದಲ್ಲಿಯೂ ಕೂಡ ಯತಿ ಅಂತ ಹೇಳಿದರೆ ಮೊದಲನೇ ಅಕ್ಷರಕ್ಕೆ ಯತಿ ಅಂತ ಕರೀತಾರೆ. ಆ ಯತಿಗೆ ಯತಿ ಮೈತ್ರಿ ಅಂದರೆ ಅದಕ್ಕೆ ಮ್ಯಾಚ್ ಆಗುವಂತೆ, ಅದು ಮ್ಯಾಚ್ ಆಗೋದಂತ ಹೇಳಿದರೆ ಆ ವವಲ್ಲ ರೂಪದಲ್ಲಿ ಮ್ಯಾಚ್ ಆಗೋದಿದ್ರೆ ಅದಕ್ಕೆ ಯತಿ ಮೈತ್ರಿ ಅಂತಿರುತ್ತೆ. ಮ್ಯಾಚ್ ಆಗೋದಿಲ್ಲದೇ ಇದ್ರು ಕೂಡ ಯತಿ ನಿಯಮ ಅಂತ ಹೇಳಿದಾಗ ಮೊದಲನೇ ಅಕ್ಷರ ಅದಕ್ಕೆ ಯತಿ ವಿರಾಮ ಅಂತ ಕರ್ತಾರೆ. ಯತಿ ವಿರಾಮ ಇಲ್ಲದೆ ಯತಿ ವಿರತಿ ಅಂದರೆ ಪಾದ ಎಂಡ್ ಆದಾಗ ನೆಕ್ಸ್ಟ್ ಪಾದ ಬಿಗಿನ್ ಆಗುವಾಗ ಅದು ಪಾಸ್ ಬೀಳಕ್ಕೆ ಅನುಕೂಲವಾಗಿರಬೇಕು. ಅಲ್ಲಿ ಪದ ವಿಭಾಗವಾದರೂ ಇರಬೇಕು, ಆರ್ ಸಬ್ ಪದ ವಿಭಾಗ ಸಮ್ ವೇ ಆಫ್, ಅದು ಸುಲಭವಾಗಿ ಒಂದು ವಿರಾಮ ವಿರತಿ ಕೊಡ್ಲಕ್ಕೆ ಅನುಕೂಲವಾಗಬೇಕು. ದಿಸ್ ಈಸ್ ಯತಿ ವಿರಾಮಕ್ಕೆ ನಿಯಮ. ಯತಿ ಮೈತ್ರಿಗೆ ಅಂದ್ರೆ ಯತಿಯಲ್ಲಿ ಮ್ಯಾಚ್ ಆಗೋದಿಂದ ಅಂದ್ರೆ ಫಸ್ಟ್ ಲೆಟರ್ಗೂ ಲೈಕ್ ಸಪೋಸ್ ಟೆಂತೋ ಲೆವೆಂತೋ ಯಾವುದೋ ಒಂದು ಅಕ್ಷರಕ್ಕೂ ಮ್ಯಾಚಿಂಗ್ ಇರಬೇಕು ಅನ್ನೋದು ಕೆಲವು ಇರುತ್ತೆ, ಕೆಲವು ಇರೋದಿಲ್ಲ. ಆ ಯತಿ ನಿಯಮ ಎಲ್ಲದಕ್ಕೂ ಇರಬೇಕಂತ ಇಲ್ಲ. ಉದಾಹರಣೆಗೆ ಬಹಳ ಶ್ಲೋಕಗಳಲ್ಲಿ ನಾವು ನೋಡುವುದರಲ್ಲಿ ಯತಿ ನಿಯಮ ಅಂತಹ ಯತಿ ನಿಯಮ ಇಲ್ಲ. ಆದರೆ ಅದರ ಜೊತೆಲಿ ಇನ್ನೊಂದು ಯತಿ ನಿಯಮ, ಅದು ಏನಂತ ಹೇಳಿದರೆ ಪಾದ ಕೊನೆ ಆದಾಗ ನೆಕ್ಸ್ಟ್ ಪಾ, ಯತಿ ಅಂದರೆ ಮೊದಲನೇ ಅಕ್ಷರ, ನೆಕ್ಸ್ಟ್ ಪಾದದ ಮೊದಲನೇ ಅಕ್ಷರ ಶುರುವಾಗಲಿಕ್ಕೆ ಮುಂಚೆ ಅಂದರೆ ಮೊದಲನೇ ಪಾದಕ್ಕೂ ಎರಡನೇ ಪಾದಕ್ಕೂ ಮಧ್ಯ, ಎರಡನೇ ಪಾದಕ್ಕೂ ಮೂರನೇ ಪಾದಕ್ಕೂ ಮಧ್ಯ, ಮೂರನೇ ಪಾದಕ್ಕೂ ನಾಲ್ಕನೇ ಪಾದಕ್ಕೂ ಮಧ್ಯದಲ್ಲಿ ಒಂದು ಗ್ಯಾಪ್ ಬಿಡಲಿಕ್ಕೆ ಅನುಕೂಲವಾಗಿರಬೇಕು. ಅದನ್ನು ಯತಿ ವಿರಾಮ ಅಂತ ಕರೀತಾರೆ. ಸೊ ಈ ಇದು ಛಂದೋಶಾಸ್ತ್ರ ಕಾವ್ಯಗಳಲ್ಲಿ ಮುಖ್ಯವಾಗಿ ಅದು ಬಹಳ ಅವಶ್ಯಕ, ಅಂದರೆ ಅದಕ್ಕೆ ಬಹಳ ಒತ್ತು ಕೊಡ್ತಾರೆ ಕಾವ್ಯಗಳಲ್ಲಿ. ಸೊ ಅದಿರಬೇಕು ಅಂಥೇಳಿ ಅಂತಹ ಯತಿ ನಿಯಮಕ್ಕೆ ಇಲ್ಲಿ ಭಂಗ ಬಂತು ಅಂತ ಹೇಳಿ ಕೆಲವು ಆಕ್ಷೇಪ ತಗೊಂಡು ಬರ್ತಾರೆ. ಯಾಕೆ ಅಂದರೆ ನೋಡ್ರಿ, ದೇವಂ ನಾರಾಯಣಂ ನತ್ವ ಅದು ಸರಿಯಾಗಿದೆ, ಅದರಾದ್ಮೇಲೆ ಸರ್ವದೋಷ ವಿವರಿಸಿತಂ ಎರಡನೇ ಪಾದ, ಮೂರನೇ ಪಾದ ಪರಿಪೂರ್ಣಂ ಗುರುಂಶ್ಚಾನ್ ಗೀ ಗೀವರೆಗೂ ಆ ಪಾದ ಮೂರನೇ ಪಾದ ಬರುತ್ತೆ. ನಾಲ್ಕನೇ ಪಾದ ತಾರ್ಥಂ ವಕ್ಷ್ಯಾಮಿ ಲೇಷತಃ ಗೀ ತಾರ್ಥಂ, ಅಲ್ಲಿ ಗೀ ಅಂದಕ್ಕೆ ಗೀತಾರ್ಥ ಅನ್ನು ಹೇಳುವಾಗ ಗೀನಲ್ಲಿ ಆದ ಮೇಲೆ ಪಾಸ್ ಬಿಡೋದು ಕಷ್ಟವಾಗುತ್ತೆ, ಅದು ಹೇಳಕ್ಕೂ ಸರಿಯಾಗಿ ಬರೋದಿಲ್ಲ. ಪರಿಪೂರ್ಣಂ ಗುರುಂಶ್ಚಾನ್ ಗೀ ತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಿದ್ರೆ ಒಂದು ವಿಚಿತ್ರವಾಗಿರುತ್ತೆ. ಸೊ ಹಾಗೆ ಹೇಳಕ್ಕೆ ಅನುಕೂಲವಿಲ್ಲದೆ ಮಾಡಿದ್ದಾರಲ್ಲವಾ, ಛಂದಸ್ಸಿಗೆ ಒಂದು ಭಂಗ ಬಂತು, ಇದು ಸರಿಯಾ ಅಂತ ಆಕ್ಷೇಪವನ್ನು ತಗೊಂಡು ಬರುವ ಅವಕಾಶವಿದೆ. ಅದಕ್ಕೆ ಟೀಕಾರಾಯರು ಹೇಳ್ತಾರೆ, ಹೌದು ಇಲ್ಲಿ ಯತಿ ಭಂಗ ಬಂತು ನಿಜ, ಆದರೆ ಯತಿ ಭಂಗ ಬರೋದಕ್ಕೆ ಕಾರಣ ಏನು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಈ ಯತಿ ಭಂಗ ಬರುವುದಕ್ಕೆ ಆಚಾರ್ಯರು ಇದು ಶಾಸ್ತ್ರದ ವಿಷಯ, ಇದು ಶಾಸ್ತ್ರ ವಿಷಯವೇ ಹೊರತು ಇದು ಕಾವ್ಯವಲ್ಲ ಅನ್ನುವುದು ನೆನಪಿಗೆ ತರಬೇಕು ಅನ್ನೋದು ಒಂದು ಉದ್ದೇಶ ಇರಬಹುದು ಒಂದು. ಆದ್ದರಿಂದ ಇಲ್ಲಿ ಯತಿಭಂಗ ಬಂತು ಅಂತ ನೀವು ನೋಡಿದಾಗ ಯತಿಭಂಗ ಬರುವುದಕ್ಕೆ ಕಾರಣ, ಆ ಯತಿಭಂಗ ಇಲ್ಲಿದೆ ಅಂತ ಹೇಳುವುದಕ್ಕೆ ಕಾರಣ ಇದು
ಶಾಸ್ತ್ರದ ವಿಷಯವೇ ಹೊರತು ಇದು ನಮಗೆ ಕಾವ್ಯವಲ್ಲ, ಆದ್ದರಿಂದ ಇಲ್ಲಿ ಯತಿಭಂಗ ಬಂದರೂ ಕೂಡ ತೊಂದರೆ ಏನಿಲ್ಲ ಅಂತ ಹೇಳಿ ಟೀಕಾರಾಯರ್ ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಕಾವ್ಯದ ಲಕ್ಷಣವಾಗಿದ್ದರೆ, ಕಾವ್ಯ ಅಂತ ಹೇಳಿದ್ದಿದ್ದರೆ ಆವಾಗ ಯತಿ ನಿಯಮವನ್ನು ಪ್ರತಿಯೊಂದು ನಿಯಮವನ್ನು ಪಾಲನೆ ಮಾಡಬೇಕು, ಇದು ಕಾವ್ಯವಲ್ಲ ಆದ್ದರಿಂದ ಹೀಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ನಮಗೆ ಇನ್ನೊಂದು ನೆನಪಿಗೆ ಬರುವಂತಹದ್ದೇನಂತ ಹೇಳಿದರೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ನರಸಿಂಹನ ಕಸ್ತುತಿ ಮಾಡಿದಾಗ ಛಂದಸ್ಸು, ಎರಡು ಛಂದಸ್ಸುಗಳನ್ನು ಸೇರಿಸುವಾಗ ಅದು ಶಾರ್ದೂಲ ಶ್ರಗ್ಧರ, ಇದು ಒಂದು ಅಪೂರ್ವವಾದದ್ದು. ಎಲ್ಲಿ ಕೂಡ ಶಾರ್ದೂಲವನ್ನು ಶ್ರಗ್ಧರ ಎರಡು ಎರಡು ಪಾದಗಳು ಶಾರ್ದೂಲದಲ್ಲಿ, ಎರಡು ಪಾದಗಳು ಶ್ರಗ್ಧದಲ್ಲಿರುವಂತಹದ್ದು. ಪಾಂತ್ವಸ್ವಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಅನ್ನುವ ಎರಡು ಪಾದಗಳು ಶಾರ್ದೂಲದಲ್ಲಿದ್ದು, ಆಮೇಲೆ ಬರುವಂತಹ ಎರಡು ಪಾದಗಳು ಕೂಡ ಶ್ರಗ್ಧರದಲ್ಲಿ ಬರುತ್ತೆ. ಆದ್ದರಿಂದ ಪಾಂತಸ್ವಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತಾರಾಧಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತ ಮನಸಾಭಾವಿತ ಭೂರಿ ಭಾಗೈಹಿ ಅಂತ ಹೇಳಿದಾಗ ಅಲ್ಲಿ ನೆಕ್ಸ್ಟ್ ಎರಡು ಪಾಠಗಳು ಶ್ರಗ್ಧರದಲ್ಲಿ ಬರುತ್ತೆ. ಅದು ಹೇಳುವುದು ಯಾಕೆ ಹಾಗೆ ಒಂದೇ ಸಂದೇಶವನ್ನು ಹೇಳಬಹುದಾಗಿತ್ತಲ್ವಾ ಅಂದ್ರೆ, ಅದು ಹೇಳುವಾಗ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಆಚಾರ್ಯರು. ಅಂದರೆ ಈ ವಿಧವಾದಂತಹ ಛಂದೋಭಂಗ ಮಾಡುವುದರ ಮೂಲಕವಾಗಿ ಕೂಡ ಅಲ್ಲಿ ಏನಂತ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಆ ಭಗವಂತ ಶಾರ್ದೂಲ ಅಂದ್ರೆ ಸಿಂಹದಂತೆ ಬಂದು ತಾನು ಹಿರಣ್ಯಕಶಿಪುನ ಸಂಹಾರವನ್ನು ಮಾಡಿ ಆ ಹಿರಣ್ಯಕಶಿಪುನ ಕುರಳನ್ನು ಕೊರಳಲ್ಲಿ ಹಾಕ್ಕೊಂಡ, ಆದ್ದರಿಂದ ಆ ಶ್ರಗ್ಧರ ಮಾಲೆಯಂತೆ ಅದನ್ನು ಹಾಕ್ಕೊಂಡಿದ್ದಾನೆ. ಆದ್ದರಿಂದ ಅದನ್ನು ಆ ಛಂದಸ್ಸಿನ ಮೂಲಕವಾಗಿಯೇ ಆ ಭಾವವನ್ನು ತಿಳಿಸಿಕೊಟ್ಟಿದ್ದಾರೆ ಅಂತೇಳಿ. ಹಾಗೆ ಇಲ್ಲಿ ಕೂಡ ಯತಿಭಂಗ ಮಾಡುವುದರ ಮೂಲಕವಾಗಿ ಏನನ್ನು ತಂದುಕೊಟ್ಟಿದ್ದಾರ ಅಂತ ಹೇಳಿದರೆ, ಭಗವಂತ ಪರಿಪೂರ್ಣಂ ಗುರುಂಸಾನ್ ಗೀತಾರ್ಥಂ ವಕ್ಷ್ಯಾಮಿಲೇಶದ ಅಂತ ಹೇಳುವಾಗ ಗೀತಾರ್ಥ ಎರಡು ಪಾದಗಳನ್ನು ಒಟ್ಟಿಗೆ ನೋಡುವ ಕಾರಣದಿಂದ ಪ್ರಾಬಬ್ಲಿ ಅಂದ್ರೆ ಇದು ವ್ಯಾಖ್ಯಾನದಲ್ಲಿ ಬಂದಿರುವಂತಹ ವಿಷಯವಲ್ಲ, ನಾವು ಹೇಗೆ ಇದನ್ನು ಚಿಂತನೆ ಮಾಡಬಹುದು ಅನ್ನುವುದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಎರಡು ಪಾದಗಳನ್ನು ಒಟ್ಟಿಗೆ ಸೇರಿಸಿ ಓದ್ರಿ, ಆದ್ದರಿಂದ ಯತಿವಿರಾಮಕ್ಕೆ ಬೇಕಾಗಿಲ್ಲ. ಅದರಿಂದ ಇದು ಭಗವಂತ ಪೂರ್ಣನಾಗಿದ್ದಾನೆ, ಸ್ವಗತ ಭೇದ ವಿವರ್ಜಿತನು, ಭೇದವಿಲ್ಲ ಅವನಿಗೆ, ತನ್ನಗೆ ತನ್ನ ಗುಣಗಳಿಗೆ ಭೇದವಿಲ್ಲ, ಒಟ್ಟಿಗೆ ಎಲ್ಲ ತಾನು ತನ್ನ ಗುಣಗಳಿಗೆ ಒಟ್ಟಿಗೆ ಇರುತ್ತೆ. ಆದ್ದರಿಂದ ಆ ಪರಿಪೂರ್ಣತ್ವ, ಆ ಭಗವಂತನ ಪರಿಪೂರ್ಣತ್ವ ಹೇಳ್ತಾ ಇದ್ರೆ, ಪರಿಪೂರ್ಣಂ ಗುರುಂಸಾನ್ ಗೀತಾರ್ಥಾಂ ವಕ್ಷ್ಯಾಮಿ ಅಂತ ಹೇಳುವಾಗ ಭಗವಂತ ಸ್ವಗತ ಭೇದ ವಿವರ್ಜಿತ, ಭೇದವಿಲ್ಲ ಅಂತ ಹೇಳುವುದಕ್ಕಾಗಿ ಒಟ್ಟಿಗೆ ಓದ್ರಿ ಅಂತ ಒಂದು ಮೆಸೇಜ್ ಇಲ್ಲಿ ಕೊಡಬಹುದಾಗಿ ಅದು ಒಂದು ಉದ್ದೇಶ ಇರಬಹುದು. ಅಂದ್ರೆ ಇನ್ನು ಏನೋ ಅವರು ಯೋಚನೆ, ಅಷ್ಟೇ ಅಲ್ಲದೆ ಅವರು ಎಲ್ಲದಕ್ಕೂ ಮೀರಿ ನಿಂತವರು, ಛಂದೋ ನಿಯಮಗಳು ಯತಿ ನಿಯಮಗಳು ಇವೆಲ್ಲ ಅದನ್ನು ಮೀರಿ ನಿಂತವರು ಅಂತಾನು ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಅದನ್ನು ಅರ್ಥ ಮಾಡಿದ್ದಾರೆ ಅನ್ನೋದನ್ನು ಅದು ಹೇಳಿಬಿಟ್ಟು ಒಂದು ಅದು ವಿಶೇಷವಾದಂತಹ ಪ್ರಮೇಯ ದೀಪಿಕೆಯಲ್ಲಿ ಟೀಕಾರಾಯರು ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಿಬಿಟ್ಟು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಇದು ನೋಡ್ತಾ ಬಂದಿದ್ವಿ ಏನಂತ ಹೇಳಿದರೆ, ಭಾಷ್ಯದ ಉಪೋದ್ಘಾತದಲ್ಲಿ ಹೇಳುವಂತಹ ಮಾತು, ನಷ್ಟ ಧರ್ಮ ಜ್ಞಾನ ಅದು ಹೇಳುವಾಗ ಲೋಕ ಕೃಪಾಳು ಬಿಹಿ ಬ್ರಹ್ಮ ರುದ್ರೇಂದ್ರಾದಿಭಿ ಅರ್ಥಿತ ಜ್ಞಾನ ಪ್ರದರ್ಶನಾಯ ಭಗವಾನ್ ವ್ಯಾಸ ಅವತಾರ ಅಂತ ಹೇಳಿ ವ್ಯಾಸದೇವರು ಅವತಾರ ಮಾಡಿದ ವಿಷಯ. ಅದೇ ವಿಧವಾಗಿ ತತಶ್ಚ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನಾತ್ ವೇದಾರ್ಥ ಅಜ್ಞಾನಚ್ಚ ಸಂಸಾರೆ ಕ್ಲಿಶ್ಯಮಾನಾಂ ವೇದ ಅನಧಿಕಾರೀಣಾಂ ವೇದಕ್ಕೆ ಅಧಿಕಾರವಿಲ್ಲದಂತಹ ಸ್ತ್ರೀ ಶೂದ್ರ ಆದೀನಾಂ ಚ ಧರ್ಮ ಜ್ಞಾನ ದ್ವಾರ ಮೋಕ್ಷೋ ಭವೇತ್ ಇತಿ ರೂಪಾಲು ಸರ್ವ ವೇದ ಅರ್ಥ ಉಪಬೃಂಹಿತಾಂ. ಅಲ್ಲಿ ಹೇಳುವಾಗ ತದ್ ಅನುಕ್ತ ಅಂತ ಹೇಳಿದ್ದಾರೆ, ಅಂದರೆ ವೇದಗಳಲ್ಲಿಯೂ ಹೇಳದೇ ಇರುವಂತಹ ಕೇವಲ ಈಶ್ವರ ಜ್ಞಾನ ದೃಷ್ಟ ಅರ್ಥ ಯುಕ್ತಾಂ, ಅಂದರೆ ಭಗವಂತನ ಜ್ಞಾನಕ್ಕೆ ಮಾತ್ರ ಕಾಣಿಸುವಂತಹದ್ದು ಯಾವುದಿದೋ ಅದನ್ನು, ಅಂದರೆ ವೇದದಲ್ಲಿ ಹೇಳದಿರುವಂತಹ ಭಗವಂತನಿಗೆ ದೃಷ್ಟಿಗೋಚರವಾಗಿರುವಂತಹ ವಿಷಯವನ್ನು, ಅಂದರೆ ವೇದಕ್ಕಿಂತಲೂ ಹೆಚ್ಚಾಗಿ ಹೇಳಿದ್ದಾರೆ ಅಂತೇಳಿ. ಸ ಸರ್ವ ಪ್ರಾಣಿನಾಂ ಅದಕ್ಕೆ ಅವಗಾಹ್ಯ ಅನವಗಾಹ್ಯ ರೂಪಾಂ ಕೇವಲ ಭಗವತ್ ಸ್ವರೂಪ ಪರಾಂ ಪರೋಕ್ಷ ಅರ್ಥಾಂ ಮಹಾಭಾರತ ಸಂಹಿತಾಂ ಅಚೀಕ್ಲುಪತ್ ಅಂತ ಹೇಳಿ. ಕೇವಲ ಭಗವತ್ ಸ್ವರೂಪ ಅಂದ್ರೆ ಅದು ಮಾತ್ರ ಹೇಳಿದ್ದಾರೆ ಅಂದ್ರೆ ಅದೇ ಮುಖ್ಯವಾಗಿ ಹೇಳಿದ್ದಾರೆ, ಅಂದ್ರೆ ಭಗವತ್ ಸ್ವರೂಪವನ್ನು ತಿಳಿಸಿಕೊಡುವುದೇ ಪ್ರತಿಯೊಂದರಲ್ಲಿ ಅಂಶ ಇದೆ, ಬೇರೆ ವಿಷಯಗಳು ಬರ್ತಾ ಇದೆ, ಆದ್ರೆ ಅದರಲ್ಲಿ ಮತ್ತು ಅಡಿಗೆ ಭಗವತ್ ಸ್ವರೂಪ ಅಂದ್ರೆ ಪ್ರತಿಯೊಂದರಲ್ಲಿ ಕೂಡ ಭಗವಂತನ ಸ್ವರೂಪದ ಚಿಂತನೆ ಪ್ರತಿಯೊಂದರಲ್ಲಿಯೂ ಬರಬೇಕು. ಆದ್ದರಿಂದ ಅಂತಹ ಎಲ್ಲ ಮುಖ್ಯವಾಗಿರುವಂತಹದ್ದು ಎಲ್ಲ ಕಡೆ ನೋಡಬಹುದಾಗಿದ್ದಂತಹ ಭಗವಂತನ ಸ್ವರೂಪ ಪರವಾದಂತಹ ಅದಕ್ಕೆ ಪರೋಕ್ಷ ಅರ್ಥ, ಅದು ಪರೋಕ್ಷ ಅರ್ಥವೂ ಇದೆ. ಪರೋಕ್ಷ ಅರ್ಥ ಅಂದ್ರೆ ಏನು ಅಂದ್ರೆ ಡೈರೆಕ್ಟ್ ಮೀನಿಂಗ್ ಅಲ್ಲ, ಇಟ್ ಇಸ್ ಇಂಡೈರೆಕ್ಟ್ ಹಿಡನ್ ಮೀನಿಂಗ್, ಈ ವಿಧವಾಗಿ ಅಡಗಿರುವ ಅರ್ಥಗಳೆಲ್ಲ ಇದೆ. ಆದ್ದರಿಂದ ಎಲ್ಲ ಪ್ರಾಣಿಗಳಿಗೂ ಕೂಡ ಅವಗಾಹ್ಯ ಅನವಗಾಹ್ಯ, ಅವಗಾಹನೆ ಮಾಡುವುದು ಅರ್ಥ ಆಗುವುದು, ಎಲ್ಲರಿಗೂ ಅರ್ಥ ಆಗುವಂತೆ ಇದೆ, ಅರ್ಥ ಆಗದಂತೆ ಅದೇ ಆಗಿರಿ. ಅವಗಾಹ್ಯವು ಅನವಗಾಹ್ಯವು ಅಂದ್ರೆ ಎಲ್ಲರಿಗೂ ಅರ್ಥವಾಗುವಂತೆ ಅರ್ಥವಾಗದಂತೆ, ತೋರಿ ತೋರದಲ್ಲಿ ಅಂತ ಹೇಳಿದಂತೆ ಇಲ್ಲ ನೋಡ್ರ. ಆ ತರಹ ಅಂದ್ರೆ ಅದು ಹೇಗೆ ಅಂತ ಹೇಳಿದರೆ, ಯಾರಿಗೂ ಕೂಡ ಪೂರ್ಣವಾಗಿ ಅರ್ಥವಾಗುವುದಿಲ್ಲ, ಆದ್ರೆ ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅರ್ಥವಾಗತ್ತೆ ಅನ್ನುವುದು. ಆದರೆ ಅದರ ಇನ್ನು ಸ್ವಲ್ಪ ಅದರ ಮುಂದೆ ಅದರ ಒಂದು ಮಾತು ಬರುತ್ತೆ, ಅದನ್ನ ಮುಂದೆ ಬರುವ ಒಂದು ಮಾತು ನೋಡೋಣ. ಆದ್ರೆ ಇಲ್ಲಿ ಮುಖ್ಯವಾಗಿ ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲ ಪ್ರಾಣಿಗಳು ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಅವಗಾಹ್ಯವೂ ಇದೆ, ಅನವಗಾಹ್ಯವು ಅಂದ್ರೆ ಅವರಿಗೆ ಅರ್ಥವಾಗದೇ ಇರುವಂತಹ ವಿಷಯಗಳನ್ನು ಒಳಗೊಂಡಿರುವಂತಹ ಮಹಾಭಾರತ ಸಂಹಿತ. ಸಂಹಿತ ಅಂತ ಹೇಳಿದರೆ ಅನೇಕ ವಿಷಯಗಳನ್ನು ಒಂದು ಕಡೆ ಸೇರಿಸುವುದು. ಹೀಗೆ ಅನೇಕ ವಿಷಯಗಳನ್ನು ಒಂದು ಕಡೆ ಸೇರಿಸಿರುವಂತಹ ಈ ಮಹಾಭಾರತವನ್ನು ವೇದವ್ಯಾಸ ರೂಪದಲ್ಲಿ ಅವರು ಅಚೀಕ್ಲುಪತ್ ಅದನ್ನು ರಚನೆ ಮಾಡಿದ್ದಾರೆ. ಯಾಕೆ ಅಂದರೆ ವೇದ ಅನಧಿಕಾರಿಗಳಾದಂತಹ ಸ್ತ್ರೀ ಶೂದ್ರ ಆದಿ ಅಂತ ಹೇಳುವುದರ ಮೂಲಕವಾಗಿ ಬ್ರಹ್ಮ ಬಂಧುಗಳಾಗಲು ಇದ್ದರೂ ಕೂಡ ಅವರಿಗೆ ಧರ್ಮ ಜ್ಞಾನ ದ್ವಾರ ಮೋಕ್ಷಭವತ್ತು. ನಮಗೆ ಲಾಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಬಂತು, ಅಲ್ಲಿ ನಷ್ಟ ಧರ್ಮ ಜ್ಞಾನ ಲೋ ಅಂತ ಹೇಳುವಾಗ ಧರ್ಮ ಜ್ಞಾನ ಎರಡೂ ನಷ್ಟವಾಯಿತು ಅಂತ ಹೇಳಿಬಿಟ್ಟು ಅವಳಿಗೆ ಜ್ಞಾನ ಪ್ರದರ್ಶನಾಯ ಜ್ಞಾನ ಮಾತ್ರ ತೋರಿಸ್ಕೊಡ್ತಾ ಇದ್ದಾರೆ, ಮತ್ತೆ ಧರ್ಮ ಏನಾಯ್ತು ಅಂತ ಹೇಳಿದ್ರೆ ಧರ್ಮ ಜ್ಞಾನ ಅನ್ನೋದು ಒಟ್ಟಿಗೆ ಹೋಗುವಂತಹದ್ದು. ಧರ್ಮದ ಜ್ಞಾನ ಅಂತ ನೋಡ್ಬಹುದು ಒಂದು, ಇಲ್ಲ ಜ್ಞಾನ ಕೊಟ್ಟರೆ ಧರ್ಮ ಬುದ್ಧಿಯು ಬಂದು ಬಿಡುತ್ತೆ. ಸರಿಯಾದ ಜ್ಞಾನ ಬಂದರೆ ಅದರ ಜೊತೆಯಲ್ಲಿ ಧರ್ಮ ಬುದ್ಧಿಯು ಬಂದತ್ತೆ. ಆದ್ದರಿಂದ ಒಂದು ಬರೇ ಜ್ಞಾನ ಕೊಡ್ತಾ ಇದ್ದಾರೆ ಅಂದ್ರೆ ಜ್ಞಾನದ ಮೂಲಕವಾಗಿ ಧರ್ಮವು ಸ್ಥಾಪನವಾಗುತ್ತೆ. ಆದ್ದರಿಂದ ಧರ್ಮ ಜ್ಞಾನ ಒಟ್ಟಿಗೆ ಹೋಗುವಂತಹದ್ದು, ಇನ್ಸಪರಬಲ್ ಥಿಂಗ್ಸ್. ಆದ್ದರಿಂದ ಅದನ್ನು ಹಾಗೆ ಹೇಳಿದ್ದಾರೆ. ಸೊ ಈ ವಿಧವಾಗಿ ಇರುವಂತಹ ಮಹಾಭಾರತ ಸಂಹಿತೆಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಭಾಷ್ಯದಲ್ಲಿ ಇನ್ನು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಲೋಕೇಶ ಬ್ರಹ್ಮರುದ್ರ ಆಯಿತು, ಅದು ಹೇಗೆ ನಡೀತು ಆ ವಿಷಯವನ್ನೇ ಇನ್ನೊಂದು ನಾರಾಯಣ ಅಷ್ಟಾಕ್ಷರ ಕಲ್ಪದಿಂದ ಬ್ರಹ್ಮರುದ್ರಾದಿಗಳು ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡುವುದು, ಭಗವಂತ ಇದನ್ನು ಮಾಡುವುದು, ಆ ವಿಚಾರ ಇಲ್ಲಿ ಹೇಳಿದ ವಿಚಾರವನ್ನು ಇನ್ನು ಅದರ ವಿಸ್ತಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಲೋಕೇಶ ಬ್ರಹ್ಮರುದ್ರಾದ್ಯ ಸಂಸಾರ ಕ್ಲೇಶಿನಂ ಜನಂ ವೇದ ಅರ್ಥ ಅಗ್ನ ಇದು ವೇದಾರ್ಥ ಅಗ್ನಂ ಅಧಿಕಾರ ವರ್ಜಿತಂ ಅಂದ್ರೆ ವೇದಾರ್ಥವನ್ನು ತಿಳಿದೇ ಇರುವಂತಹ ಅಧಿಕಾರ ವರ್ಜಿತರಾಗಿರುವಂತಹ ಚ ಸ್ತ್ರೀ ಸ್ತ್ರೀಯಾಧಿಕಂ ಅಂದ್ರೆ ಸ್ತ್ರೀ ಅದೇ ವಿಧವಾಗಿ ಶೂದ್ರ ಬ್ರಹ್ಮಬಂಧು ಇಲ್ಲಿ ಸ್ತ್ರೀಯಾಧಿಕಂ ಅಂತ ಹೇಳಿಬಿಟ್ಟಿದ್ದಾರೆ. ಅವರನ್ನು ಅವೇಕ್ಷ್ಯ ನೋಡಿ ಪ್ರಾರ್ಥಯಾಮಾಸುಹು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಯಾರು? ಬ್ರಹ್ಮರುದ್ರಾದಿ ದೇವತೆಗಳು. ಅವರನ್ನು ಲೋಕೇಶಃ ಲೋಕಪಾಲಕರ ಆಗಿರುವಂಥವರು, ಬ್ರಹ್ಮ ರುದ್ರ ಇಂದ್ರ ಇತ್ಯಾದಿ ಅವರು ಅವರವರ ಲೋಕಗಳಿಗೆ ಅವರು ಪಾಲಕರಾಗಿದ್ದಾರೆ. ಆದ್ದರಿಂದ ಲೋಕಪಾಲಕರಾಗಿದ್ದಾರೆ, ಆದ್ದರಿಂದ ಆ ಲೋಕದಲ್ಲಿ ಇರುವ ಜನರಿಗೆ ಅವರಿಗೆ ಸುಖವನ್ನುಂಟು ಮಾಡುವುದಿದೆ ಅವರು. ಆದ್ದರಿಂದ ತಮ್ಮ ತಮ್ಮ ಲೋಕಗಳಲ್ಲಿರುವಂತಹ ಸಂಸಾರ ಕ್ಲೇಶಿನಂ ಜನಂ ಸಂಸಾರದ ದುಃಖಕ್ಕೆ ಒಳಗಾಗಿರುವಂತಹ ಜನಗಳನ್ನು ನೋಡಿದ್ದಾರೆ. ಯಾಕೆ ಸಂಸಾರ ದುಃಖಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ವೇದದ ಅರ್ಥ ಅಜ್ಞ, ಅದನ್ನು ವೇದದ ಅರ್ಥವನ್ನು ಅರಿತಿಲ್ಲ. ಅದೇ ವಿಧವಾಗಿ ಅಧಿಕಾರ ವರ್ಜಿತ, ವೇದ ಅರ್ಥಕ್ಕೆ ವೇದಕ್ಕೂ ಅಧಿಕಾರವಿಲ್ಲದೆ ಇರುವಂತಹ ಸ್ತ್ರೀಯಾಧಿಕಂ ಸ್ತ್ರೀ ಶೂದ್ರ ಬ್ರಹ್ಮಬಂಧುಗಳನ್ನು ನೋಡಿ ಅವೇಕ್ಷ್ಯ ಪ್ರಾರ್ಥಯಾಮಾಸುಹು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಯಾರನ್ನು ಪ್ರಾರ್ಥನೆ ಮಾಡಿದ್ದಾರೆ? ದೇವೇಶಂ ಪುರುಷೋತ್ತಮಂ, ಪುರುಷೋತ್ತಮನಾದ ದೇವತೆಗಳಿಗೆ ಒಡೆಯನಾದಂತಹ, ಆ ದೇವತೆಗಳಿಗೂ ಬ್ರಹ್ಮರುದ್ರಾದಿಗಳಿಗೂ ಒಡೆಯನಾದಂತಹ ಪುರುಷೋತ್ತಮನಾದ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ತತಃ ಪ್ರಸನ್ನ ಭಗವಾನ್ ವ್ಯಾಸ ಭೂತ್ವ ಚ ತೇನ ಚ. ಸೊ ಈ ವಿಧವಾಗಿ ಭಗವಂತ ವ್ಯಾಸ ರೂಪನಾಗಿ ಅವತಾರವನ್ನು ಮಾಡಿ ತೇನ ಚ ಅಂತ ಹೇಳಿದ್ದಾರೆ. ಯಾಕೆ ಚ ಚಕಾರ ಅಂಡ್ ಆಲ್ಸೋ ವೇದವ್ಯಾಸ ದೇವರಾಗಿ ಅವತಾರ ಮಾಡಿ ತೇನ ಅಂತ ಹೇಳ್ಬೋದು, ತೇನ ಚ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ವೇದವ್ಯಾಸ ರೂಪದಲ್ಲಿ ಕೆಲವು ರಚನೆ ಮಾಡಿದ್ದಾರೆ, ಇನ್ನೂ ಇತರ ಅವತಾರಗಳಲ್ಲಿ ಕೂಡ ಭಗವಂತ ಅವತಾರ ಮಾಡಿ ಆರು ಅವತಾರಗಳಲ್ಲಿಯೂ ತಾನು ರಚನೆ ಏನೇನು ಮಾಡಿದ್ದಾರೆ ಅನ್ನೋದು ಮುಂಚೆ ಬರುತ್ತೆ ನೋಡೋಣ. ಸೊ ಅಂದರೆ ಭಗವಂತ ಆದಿ ಭಾಗವತವನ್ನು ರಚನೆ ಮಾಡಿದ್ದಾನೆ ಮೂಲ ರೂಪದಲ್ಲಿ, ಹಾಗೆ ಮೂಲ ರಾಮಾಯಣವನ್ನು ಹೆಗ್ಗಿ ರೂಪದಲ್ಲಿ ರಚನೆ ಮಾಡಿದ್ದಾನೆ. ಹೀಗೆ ಭಗವಂತ ಬೇರೆ ಬೇರೆ ರೂಪಗಳಲ್ಲಿ, ನಾರಾಯಣ ಅವತಾರ ಅವತಾರ ಇದೆ, ನಾರಾಯಣ ಮೂಲ ರೂಪ ಇದೆ, ನಾರಾಯಣ ಅವತಾರದಿಂದ ಮೂಲ ರಾಮಾಯಣ ರಚನೆ ಮಾಡಿದ್ದಾರೆ, ಹೈಗ್ರೀವ ರೂಪದಿಂದ ಆದಿಭಾಗವತದ ರಚನೆ ಮಾಡಿದ್ದಾರೆ, ಅದೇ ವಿಧವಾಗಿ ವೇದವ್ಯಾಸ ರೂಪದಿಂದ ಅಷ್ಟಾದಶ ಪುರಾಣಗಳನ್ನು ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಸೊ ಈ ವಿಧವಾಗಿ ಪಂಚರಾತ್ರವನ್ನು ನಾರಾಯಣ ಅವತಾರದಿಂದ ಮಾಡಿದ್ದಾರೆ. ಹೀಗೆ ಒಂದೊಂದು ಅವತಾರದಲ್ಲಿ ಒಂದೊಂದು ವಿಧವಾಗಿ ತಾವು ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಅದು ಬರ್ತಿ ಮುಂದೆ ನೋಡೋಣ. ಸೊ ಈ ವಿಧವಾಗಿ ಭಗವಂತ ಬೇರೆ ಅವತಾರಗಳಿಂದಲೂ ಮಾಡಿದ್ದಾರೆ ಅಂತ ಹೇಳುವುದಕ್ಕಾಗಿ ಅನ್ಯಾವತಾರ ರೂಪೈ ಚ, ಅದಕ್ಕೆ ಚಕಾರ ಅಂದ್ರೆ ವೇದವ್ಯಾಸ ರೂಪದಲ್ಲಿಯೂ ಅನ್ಯಾವತಾರಗಳ ರೂಪಗಳಲ್ಲಿಯೂ ವೇದ ಅನುಕ್ತ ಅರ್ಥ ಭೂಷಿತಂ, ವೇದಗಳಲ್ಲಿ ಹೇಳದಿರುವಂತಹ ಅರ್ಥಗಳಿಂದ ಅಲಂಕೃತವಾಗಿರುವಂತಹ ಕೇವಲ ಸೊ ತನಗೆ ಮಾತ್ರ ತಿಳಿದಿರುವಂತಹದ್ದು ಕೇವಲೇನ ಆತ್ಮಬೋಧೇನ ದೃಷ್ಟಂ, ತನ್ನ ಜ್ಞಾನಕ್ಕೆ ಸಿಲುಕಿರುವಂತಹ ವಿಷಯ ಯಾವುದಿದು ಅದಕ್ಕೆ ಅಂದ್ರೆ ಅದೆಲ್ಲವೂ ಹೇಳಿಲ್ಲ ಭಗವಂತ. ಆ ವೇದದಲ್ಲಿ ಎಲ್ಲದಿರುವ ತನ್ನ ಜ್ಞಾನಗೆ ಸಿಲುಕಿರುವಂತಹ ಕೆಲವು ವಿಷಯಗಳನ್ನು ಎಷ್ಟು ಹೇಳಬೇಕು ಅಷ್ಟು ಹೇಳಿ ದೃಷ್ಟಂ ವೇದ ಅರ್ಥ ಸಂಯುತಂ, ವೇದ ಅರ್ಥಗಳಿಂದ ಕೂಡಿರುವಂತಹದ್ದು ಅಂದ್ರೆ ವೇದದಲ್ಲಿ ಇಲ್ಲದೇ ಇರುವುದು ಮಾತ್ರ ಹೇಳಿದಂತ ಆಗಿಲ್ಲ, ವೇದದಲ್ಲಿ ಇದ್ದದ್ದು ಹೇಳಿದ್ದಾರೆ ಇಲ್ಲದ್ದು ಹೇಳಿದ್ದಾರೆ. ಆದ್ದರಿಂದ ವೇದ ಅರ್ಥ ಸಂಯುತಂ ಅದರಿಂದ ಕೂಡಿರುವಂತಹ, ಆದ್ದರಿಂದಲೇ ವೇದ ಅಪಿ ಪರಂ, ವೇದಕ್ಕಿಂತಲೂ ಶ್ರೇಷ್ಠವಾಗಿದೆ. ಯಾಕೆ? ವೇದದಲ್ಲಿ ಹೇಳಿದ್ದು ಹೇಳಿದ್ದಾರೆ, ವೇದದಲ್ಲಿ ಹೇಳದೇ ಇರುವುದು ಹೇಳಿದ್ದಾನೆ. ಆದ್ದರಿಂದ ಭಗವಂತ ಇಷ್ಟು ಹೇಳಿರುವ ಕಾರಣದಿಂದ ಪರಂ ಶ್ರೇಷ್ಠವಾಗಿರುವಂತಹ ಈ ಪಂಚಮ ವೇದ ಅಂತ ಕರೆಯಲ್ಪಡುವುದನ್ನು ಚಕ್ರೇ ಪಂಚಮಂ ವೇದಂ ಉತ್ತಮಂ, ಚಕ್ರೇ ಮಾಡಿದರು ರಚನೆ ಮಾಡಿದರು ಏನು ಪಂಚಮಂ ವೇದಂ ಉತ್ತಮಂ, ಉತ್ತಮವಾದಂತಹ ಪಂಚಮ ವೇದ. ಸೊ ಮಹಾಭಾರತಕ್ಕೆ ಪಂಚಮ ವೇದ ಅಂತ ಕರೀತಾರೆ. ಇಲ್ಲ, ಮಹಾಭಾರತದ ಜೊತೆಲಿ ಆ ಅಷ್ಟಾದಶ ಪುರಾಣಗಳು ಮಹಾಭಾರತಕ್ಕೆ ಅನುಗುಣವಾಗಿರುವಂತಹದ್ದು ಇವೆಲ್ಲವನ್ನು ಸೇರಿ ಪಂಚರಾತ್ರವನ್ನೆಲ್ಲವನ್ನು ಸೇರಿ ಅದಕ್ಕೆ ಪಂಚಮ ವೇದ. ಸೊ ಪಂಚಮ ವೇದಂ ಉತ್ತಮಂ ಅಂತ ಹೇಳಿ, ಆ ಪಂಚಮ ವೇದ ಅಂದ್ರೆ ಏನು? ಭಾರತ, ಮುಖ್ಯವಾಗಿ ಮಹಾಭಾರತ, ಅದೇ ವಿಧವಾಗಿ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಅಂತ ಹೇಳಿ. ಸೊ ಪಂಚರಾತ್ರ, ಮೂಲ ರಾಮಾಯಣ ಇವೆಲ್ಲವನ್ನು ಕೂಡ ಪುರಾಣಂ ಭಾಗವತಂ ಚ, ಪುರಾಣವನ್ನು ಭಾಗವತವನ್ನು ಅಂದ್ರೆ ಇಲ್ಲಿ ನೋಡ್ರಿ ಪುರಾಣಂ ಭಾಗವತಂ ಚ ಅಂತ ಹೇಳಿದ್ದಾರೆ. ಪುರಾಣಗಳಲ್ಲಿ ಅಷ್ಟಾದಶ ಪುರಾಣಗಳಲ್ಲಿಯೂ ಭಾಗವತ ಬರುತ್ತೆ, ಮತ್ತು ಪುರಾಣಂ ಭಾಗವತಂ ಚ ಅಂತ ಮತ್ತು ರಿಪೀಟ್ ಆಯ್ತಲ್ಲವಾ ಅಂತ ಹೇಳಿದ. ಅದಕ್ಕೆ ಆ ಪುರಾಣಗಳಲ್ಲಿ ಬಂದ ಭಾಗವತ ಅದು ಸಂಕ್ಷೇಪ ಭಾಗವತ, ಅದನ್ನು ವೇದವ್ಯಾಸರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆದಿ ಭಾಗವತ ಅಂತ ಯಾವುದಿದೋ ಅದನ್ನು ಕೂಡ ಮಾಡಿದ್ದಾರೆ. ಅದು ಅವತಾರ ರೂಪದಲ್ಲಿ ಇನ್ನೊಂದು ಮಾಡಿರುವಂತಹದ್ದು, ಅದು ಈಗ ಉಪಲಬ್ಧವಿಲ್ಲ. ಆದಿ ಭಾಗವತ ಅಂತ ಯಾವುದನ್ನು ಕರೀತಾರೋ ಆ ಭಾಗವತ ಈಗ ಉಪಲಬ್ಧವಿಲ್ಲ. ಆದ್ದರಿಂದ ಅದು ಆದಿ ಭಾಗವತಂ ಅಂತ ಅದು ಭಾಗವತ ಹೇಳುವಂತಹದ್ದು ಭಾಗವತಂ ಚ ಅಂತ ಹೇಳುವುದು. ಇತಿ ಅದನ್ನು ಸಂಭಿನ್ನ ಶಾಸ್ತ್ರ ಪುಂಗವ ಅಂತ ಹೇಳಿ ಈ ವಿಧವಾಗಿ ಶಾಸ್ತ್ರ ಶ್ರೇಷ್ಠರಾದಂತಹ ಪರಮಾತ್ಮ ಇದನ್ನು ಎಲ್ಲ ಮಾಡಿದ್ದಾರೆ ಅಂತೇಳಿ ನಾರಾಯಣ ಅಷ್ಟಾಕ್ಷರ ಕಲ್ಪದಲ್ಲಿ ಹೇಳುವಂತಹ ಮಾತು. ಅದು ಹೇಳಿದ ಮೇಲೆ ಉಪನಾರದ ಪುರಾಣದಿಂದ ಒಂದು ವಚನವನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ ಬ್ರಹ್ಮಾಪಿ ತನ್ ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ ಅಂತ ಹೇಳಿ ಬಹ್ವರ್ಥಂ ಋಷಯಸ್ತತ್ತು ಭಾರತಂ ಪ್ರವದಂತಿಹಿ ಅಂತ ಅಲ್ಲಿ ಒಂದು ಮಾತು ಬರುತ್ತೆ. ಅಂದರೆ ಬ್ರಹ್ಮ ದೇವರು ಸಹಿತ ಅದನ್ನು ತಿಳಿದಿಲ್ಲ, ಆದರೆ ಈಶತ್ ಸರ್ವೋಪಿ ಜಾನತಿ ಸ್ವಲ್ಪ ಎಲ್ಲರೂ ತಿಳಿದಿದ್ದಾರೆ ಅಂತ ಹೇಳ್ತಾ ಬಹು ಅರ್ಥಂ ಋತಂ ಯತ್ತತ್ತು ಅದರಲ್ಲಿ ಅನೇಕ ಅರ್ಥಗಳಿದೆ ಅಂತ ಹೇಳಿ ಬಹು ಅರ್ಥಂ ಋಷಯ ತತ್ತು ಭಾರತಂ ಋಷಿಗಳು ಹೇಳ್ತಾರೆ ಅದು ಬಹು ಅರ್ಥಗಳಿಂದ ಕೂಡಿರುವಂತಹದ್ದು ಭಾರತ ಅಂತ ಹೇಳಿ ಪ್ರವದಂತಿಹಿ ಅದನ್ನು ಋಷಿಗಳು ಹೇಳ್ತಾರೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಬ್ರಹ್ಮಾಪಿ ತನ್ನ ಜಾನಾತಿ ಅಂತ ಹೇಳಿದಾಗ ಒಂದು ಮಾತು ಅದಕ್ಕೆ ಟೀಕಾರಾಯರು ಬ್ರಹ್ಮ ಅಂತ ಹೇಳಿದರೆ ಬೃಹಸ್ಪತಿ ಅಂತ ಅರ್ಥ ಮಾಡ್ತಾರೆ. ಬ್ರಹ್ಮ ಅಂದ್ರೆ ಬೃಹಸ್ಪತಿ ಅಂತ ಹೇಳಿ ಬ್ರಹ್ಮ ಅಪಿ ತನ್ನ ಜಾನಾತಿ ಅಂದ್ರೆ ಬೃಹಸ್ಪತಿಯು ಅದನ್ನು ಅರಿತಿಲ್ಲ ಅನ್ನುವ ವಿಷಯವನ್ನು ಹೇಳ್ತಾರೆ. ಅದು ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅದಕ್ಕೆ ಬೇರೆ ಕಡೆ ನಮಗೆ ಒಂದು ಮಾತು ಬರುತ್ತೆ. ಏನು ಅಂತ ಹೇಳಿದರೆ ಅದು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮಹಾಭಾರತವನ್ನು ವೇದವ್ಯಾಸರು ಪೂರ್ತಿಯಾಗಿ ತಿಳಿದಿದ್ದಾರೆ. ಆ ವೇದವ್ಯಾಸ ದೇವರ ಅನುಗ್ರಹದಿಂದ ವಾಯುದೇವರು ಬ್ರಹ್ಮನು ಅದನ್ನು ತಿಳಿದಿದ್ದಾರೆ ಅಂತ ಬರುತ್ತೆ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರು ಕೂಡ ಅದನ್ನು ತಿಳಿದಿದ್ದಾರೆ ಅನ್ನುವ ವಿಷಯ ಅಲ್ಲಿ ಬರುತ್ತೆ. ಆದ್ದರಿಂದ ಆ ವಿಷಯ ತಿಳಿದಿರುವ ಕಾರಣದಿಂದ ಇಲ್ಲಿ ಬ್ರಹ್ಮಾಪಿ ತನ್ನ ಜಾನಾತಿ ಅಂತ ಹೇಳಿದ್ರೆ ಬ್ರಹ್ಮದೇವರು ಅಂತ ಅರ್ಥ ಮಾಡಿದ್ರೆ ವಿರೋಧ ಬರುತ್ತೆ. ಆದ್ದರಿಂದ ಆ ಅರ್ಥವನ್ನು ಮಾಡದೆ ಆ ವಿರೋಧ ಪರಿಹಾರವನ್ನು ಮಾಡಿದ್ದಾರೆ. ಪ್ರಮೇಯ ದೀಪಿಕೆಯಲ್ಲಿ ಟೀಕಾರಾಯರ ವಿರೋಧ ಪರಿಹಾರವನ್ನು ಮಾಡ್ತಾ ಅದಕ್ಕೆ ಬ್ರಹ್ಮ ಅನ್ನೋದಕ್ಕೆ ಬೃಹಸ್ಪತಿ ಅಂತ ಹೇಳುವುದರ ಮೂಲಕವಾಗಿ ಆ ವಿರೋಧವನ್ನು ಪರಿಹಾರ ಮಾಡಿದ್ದಾರೆ. ಸೊ ಆ ವಿರೋಧ ಪರಿಹಾರ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯವಾಗಿದೆ. ಅದಕ್ಕೆ ಬ್ರಹ್ಮಾಪಿ ತನ್ನ ಜಾನಾತಿ ಅಂದರೆ ಬೃಹಸ್ಪತಿಯೂ ಅದನ್ನು ಪೂರ್ತಿಯಾಗಿ ಅರಿತಿಲ್ಲ ಅನ್ನುವುದೇ ಅದರಲ್ಲಿ ಹೇಳಿದಂತಹ ಅರ್ಥ. ಆದರೆ ಎಲ್ಲರೂ ಇದನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಅಡುತ್ತಿದ್ದಾರೆ, ತಿಳಿದಿದ್ದಾರೆ ಅನ್ನೋದನ್ನು ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನಾರದ ಪುರಾಣದಿಂದ ಒಂದು ಕೋಟು ಬರುತ್ತೆ, ಅದೇನಂದ್ರೆ ಬ್ರಹ್ಮಾದ್ಯೈಹಿ ಪ್ರಾರ್ಥಿತಃ ವಿಷ್ಣು ಭಾರತಂ ಸಂಚಕಾರಃ ಯಸ್ಮಿನ್ ದಶಾರ್ಥಾಃ ಸರ್ವತ್ರ ನ ಜ್ಞೇಯಾಃ ಸರ್ವಜಂತುಭಿಃ ಅಂತ ಹೇಳಿ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಬ್ರಹ್ಮ ಆದ್ಯೈಹಿ ಬ್ರಹ್ಮದೇವರು ಮುಂತಾದವರಿಂದ ಪ್ರಾರ್ಥಿತಃ ಪ್ರಾರ್ಥನೆ ಮಾಡಲ್ಪಟ್ಟಿರುವಂತಹ ವಿಷ್ಣು ಅಂದ್ರೆ ವಿಷ್ಣು ರೂಪಿಯಾದಂತಹ ವೇದವ್ಯಾಸ ದೇವರು ಭಾರತಂ ಸಂಚಕಾರಃ ಭಾರತವನ್ನು ವೇದವ್ಯಾಸರ ಅವತಾರ ಮಾಡಿದ್ದಾರೆ. ಯಸ್ಮಿನ್ ದಶಾರ್ಥಾಃ ಸರ್ವತ್ರ ನ ಜ್ಞೇಯಾಃ ಸರ್ವಜಂತುಭಿ. ಇದರಲ್ಲಿ ಹತ್ತು ಮಾತ್ರವಲ್ಲ, ಭಾರತದ ಮಹಾಭಾರತಕ್ಕೆ ಅಧಮ ಪಕ್ಷ 10 ಅರ್ಥಗಳು ಬರುತ್ತೆ ಅಂತಾನೆ ಹೇಳಿದ್ದಾರೆ. ಅಂದರೆ ಅದಕ್ಕಿಂತಲೂ ಮೇಲೆ ಅರ್ಥ ಇದೆ. ಆದರೆ ಈ ಅರ್ಥಗಳೆಲ್ಲ ಯಾಕೆ ಆಚಾರ್ಯರು ಯಾಕೆ ತಿಳಿಸ್ಕೊಳ್ಳಂದ್ರೆ ಅದಕ್ಕೆ ಅದು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮಗಿಲ್ಲ, ಆದ್ದರಿಂದ ಅಷ್ಟು ಅರ್ಥಗಳನ್ನು ಅಲ್ಲಿ ತಿಳಿಸಿಕೊಟ್ಟಿದ್ಲ. ಆದ್ದರಿಂದಲೇ ಅದು ಸರ್ವತ್ರ ಅನಜ್ಞೇಯ ಸರ್ವದಂತಿ ಎಲ್ಲ ಪ್ರಾಣಿಗಳಿಂದಲೂ ಆ 10 ಅರ್ಥಗಳನ್ನು ತಿಳಿಯುವುದು ಅವರಿಂದ ಆಗೋದಿಲ್ಲ. ಆದ್ದರಿಂದ ಆ ಅರ್ಥ ಹೇಳದೇನು ಹೇಳಿದರೂ ತಿಳಿಯುವುದು ಕಷ್ಟವಾಗತ್ತೆ. ಆದ್ದರಿಂದ ಅಂತಹ ಕಾರ್ಯವನ್ನು ಅವ್ರು ಮಾಡಲಿಲ್ಲ. ಆದರೆ ಅಧಮ ಪಕ್ಷ 10 ಅರ್ಥಗಳು ಮಹಾಭಾರತದ ವಚನಗಳಿಗೆ ಬರುತ್ತೆ ಅಂತ ಹೇಳುವುದರ ಮೂಲಕವಾಗಿ ಅದರಲ್ಲಿ ಒಂದು ಭಾಗವಾದಂತಹ ಭಗವದ್ಗೀತೆಗೆ ಸಹಿತ 10 ಅರ್ಥಗಳನ್ನು ಮಾಡಬಹುದು ಅನ್ನೋದು ನಮಗೆ ಅಲ್ಲಿ ಗೋಚರವಾಗತ್ತೆ. ಅದಕ್ಕೆ ಅದು ಹೇಳುವಂತಹ ಮಾತು. ಅದಾದ ಮೇಲೆ ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಸ್ಕಂದ ಪುರಾಣದಿಂದ ಒಂದು ಮಾತು ಹೇಳ್ತಾರೆ. ಭಾರತಂ ಚಾಪಿ ಕೃತವಾನ್ ಪಂಚಮಂ ವೇದಮುತ್ತಮಂ ದಶ ಅವರಾರ್ಥಂ ಸರ್ವತ್ರ ಕೇವಲಂ ವಿಷ್ಣು ಬೋಧಕಂ ಪರೋಕ್ಷಾರ್ಥಂ ತು ಸರ್ವತ್ರ ವೇದಾದ್ ಅಪಿ ಉತ್ತಮಂ ತು ಯತ್ ಅಂತ ಹೇಳಿ. ವೇದಕ್ಕಿಂತಲೂ ಉತ್ತಮವಾಗಿದೆ ಯಾಕೆ ಅಂತ ಹೇಳಿದ್ರೆ, ಭಾರತಂ ಚ ಅಪಿ ಕೃತವಾನ್ ಪಂಚಮಂ ವೇದಮುತ್ತಮಂ, ಐದವ ವೇದ ಪಂಚಮ ವೇದ ಅಂತ ಕರೆಯಲ್ಪಡುವಂತಹ ಈ ಮಹಾಭಾರತವನ್ನು ಮಾಡಿದ್ದಾರೆ. ದಶ ಅವರ ಅರ್ಥಂ ಅಂದ್ರೆ ಅಧಮ ಪಕ್ಷ ಅಟ್ಲೀಸ್ಟ್ 10 ಅರ್ಥಗಳು ಇದೆ ಎಲ್ಲತ್ರ ಸರ್ವತ್ರ ಕೇವಲ ವಿಷ್ಣು ಬೋಧಕಂ. 10 ಅರ್ಥಗಳಂದ್ರೆ ಏನೇನೋ ಅರ್ಥಗಳಲ್ಲ, ಎಲ್ಲವೂ ವಿಷ್ಣು ಬೋಧ. ಆ 10 ಅರ್ಥಗಳು ಕೂಡ ವಿಷ್ಣು ಬೋಧಕ, ವಿಷ್ಣುವನ್ನು ತಿಳಿಸಿಕೊಡುವಂತಹವೇ ಅರ್ಥಗಳಾಗಿವೆ ಅಂತೇಳಿ ಹೇಳಿದ್ದಾರೆ. ಪರೋಕ್ಷಾರ್ಥಂ ತು ಸರ್ವತ್ರ ವೇದಾದ್ ಅಪಿ ಉತ್ತಮಂ. ಅದು ಪರೋಕ್ಷ ಅರ್ಥ ಅಂದ್ರೆ ಸ್ಪಷ್ಟವಾಗಿ ನಮಗೆ ಗೋಚರವಾಗುವಂತಹ ಅರ್ಥಗಳಲ್ಲ ಅರ್ಥಗಳು, ಅವು ಪರೋಕ್ಷವಾಗಿ ಅಂದ್ರೆ ನಮಗೆ ನಮ್ಮಂಥವರಿಗೆ ಗೋಚರವಾಗದಲ್ಲ, ಉತ್ತಮರಾದಂತಹ ದೇವರಿಗೆ ಅದು ಅವರಿಗೆ ಮಾತ್ರ ಅದು ಗೋಚರವಾಗುತ್ತೆ. ಅದು ಕೂಡ ಪೂರ್ಣವಾಗಿ ಅರ್ಥವಾಗುವಂತಹದ್ದು ಬ್ರಹ್ಮವಾಯುಗಳು ಮುಂತಾದ ಉತ್ತಮ ದೇವತೆಗಳಿಗೆ ಮಾತ್ರ ಅಂತ ಹೇಳಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸ್ಕಂದ ಪುರಾಣದ ಮಾತು ಅದನ್ನು ಹೇಳಿದ್ದಾರೆ. ಇಲ್ಲಿ ಅನ್ಯ ಅವತಾರಗಳನ್ನು ಮಾಡಿದ್ದಾರೆ ಅಂತ ಹೇಳುವಾಗ ಏನೇನು ಮಾಡಿದ್ದಾರೆ ಅನ್ನೋದು. ಸೊ ವೇದವ್ಯಾಸ ರೂಪದಲ್ಲಿ ಮಹಾಭಾರತ, ಅದಾದ ಮೇಲೆ ಅಷ್ಟಾದಶ ಪುರಾಣಗಳು, ಅದು ಪಂಚ ವೇದವ್ಯಾಸ ರೂಪದಿಂದ ಮಾಡಿದ್ದಾರೆ. ಅದಾದ ಮೇಲೆ ನಾರಾಯಣ ಅವತಾರ. ನಾರಾಯಣ ಅವತಾರ ಅಂತ ಹೇಳಿದ್ರೆ ಯಮಧರ್ಮರಾಜನಿಗೆ 4 ಜನ ಮಕ್ಕಳಾಗಿ ನರ ನಾರಾಯಣ ಹರಿ ಕೃಷ್ಣ ಅನ್ನುವ ರೂಪದಲ್ಲಿ ಅವತಾರ ಮಾಡ್ತಾನೆ ಭಗವಂತ. ಅದರಲ್ಲಿ ನರ ರೂಪದಲ್ಲಿ ಶೇಷದೇವರು ಅವತಾರ ಮಾಡಿದ್ರೆ ಅದರಲ್ಲಿ ಆವೇಶ ಮಾತ್ರ, ಮಿಕ್ಕದು ನಾರಾಯಣ ಹರಿ ಕೃಷ್ಣ ಅನ್ನುವುದು ಭಗವಂತನ ಅವತಾರಗಳೇ ಆಗಿದೆ. ಅಲ್ಲಿ ಮಾಡಿದಂತ ಅಲ್ಲಿ ಬರೀ ನಾರಾಯಣರು ಅದೇ ಆ ನಾರಾಯಣ ಅವತಾರ ರೂಪದಲ್ಲಿ, ಆ ಅವತಾರ ರೂಪದಲ್ಲಿ ಪಂಚರಾತ್ರವನ್ನು ರಚನೆ ಮಾಡಿದ್ದಾರೆ ಪರಮಾತ್ಮ. ಅದಾದ ಮೇಲೆ ಹಯಗ್ರೀವ ರೂಪದಲ್ಲಿ ಇರುವಾಗ ಮೂಲ ರಾಮಾಯಣವನ್ನು ರಚನೆ ಮಾಡಿದ್ದಾರೆ. ಅದಾದ ಮೇಲೆ ಆದಿ ಭಾಗವತ, ಅದು ಮೂಲ ರೂಪ ಅಂದ್ರೆ ಮೂಲ ನಾರಾಯಣ ರೂಪದಲ್ಲಿಯೇ, ಮೂಲ ರೂಪದಲ್ಲಿಯೇ ರಚನೆ ಮಾಡಿದ್ದಾರೆ ಆದಿ ಭಾಗವತವನ್ನು. ಹೀಗೆ ಭಗವಂತ ಮಾಡಿದ್ದಾನೆ. ಈ ಆದಿ ಭಾಗವತ ಹೇಗೆ ಮೂಲ ರೂಪದಲ್ಲಿ ಅಂತ ಹೇಳಿದ್ರೆ, ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದಾಗ ಆ ಚತುರ್ಮುಖ ಬ್ರಹ್ಮದೇವರಿಗೆ ಅಲ್ಲಿ ಆ ನಾಭಿಕಮಲದಲ್ಲಿ ಆಸೀನನಾಗಿರುವಂತಹ ಚತುರ್ಮುಖ ಬ್ರಹ್ಮನಿಗೆ ಬೋಧ ಮಾಡಬೇಕಂತ ಹೇಳಿ ಅಲ್ಲಿ ಹೇಳಿದಂತಹದ್ದು ಅದು ಆದಿ ಭಾಗವತ. ಅಲ್ಲಿ ಹೇಳ್ತಾರೆ ಆದಿ ಭಾಗವತದ ಪುರಾಮಯ ಪ್ರೋಕ್ತಂ ಅಜಾಯ ನಾಭ್ಯೇ ಪದ್ಮೇ ನಿಷಣ್ಣಾಯ ಯ ಮಮ ಆದಿಸರ್ಗೇ ಜ್ಞಾನಂ ಪರಂ ಮನ್ ಮಹಿಮಾ ಅವಭಾಸಂ ಯತ್ ಸೂರಯ ಭಾಗವತಂ ವದಂತಿ ಅಂತ ಹೇಳಿ ಶುಕ ಭಾಗವತ ನಮಗೆ ಸಿಕ್ಕಿರುವಂತಹದ್ದು ವೇದವ್ಯಾಸ ದೇವರು ರಚನೆ ಮಾಡಿ ಶುಕಾಚಾರ್ಯರಿಗೆ ಉಪದೇಶ ಮಾಡಿರುವಂತಹದ್ದು, ಅದಕ್ಕೆ ಶುಕ ಭಾಗವತ ಅಂತ ಕರೀತಾರೆ. ಆ ಶುಕ ಭಾಗವತದ 3ನೇ ಸ್ಕಂದದಲ್ಲಿ ಈ ಆದಿ ಭಾಗವತವನ್ನು ಉಲ್ಲೇಖ ಮಾಡಿದ್ದಾರೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆದ್ದರಿಂದ ಅದು ಇದೆ ಅಂತ ಗೊತ್ತಾಯ್ತು, ಇಲ್ಲ ಅಂದ್ರೆ ಗೊತ್ತಾಗ್ತಾ ಇದ್ದಿಲ್ಲ. ಸೊ ಅದು ಇದೆ ಅಂತ ಗೊತ್ತಾಗುವುದಕ್ಕೆ ಅದು ಕಾರಣವಾಗಿದೆ. ಅದಾದ ಮೇಲೆ ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಮೂಲ ರಾಮಾಯಣ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಶತಕೋಟಿ ಪ್ರವಿಸ್ತರಂ ಅಂತ ಉಲ್ಲೇಖ ಮಾಡಿದ ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಒಂದು ಮೆನ್ಷನ್ ಮಾಡ್ತಾರೆ, ಒಂದು ಶತಕೋಟಿ 100 ಕೋಟಿ ಶ್ಲೋಕಗಳಿರುವಂತಹದ್ದು ಒಂದು ಪ್ರವಿಸ್ತಾರ, ಅದು ಈಗ ಇಲ್ಲ, ಮೂಲ ರಾಮಾಯಣವೂ ಸಿಗಲ್ಲ ನಮಗೆ, ಅಂತಹದ್ದು ಒಂದು ಇದೆ ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಹಾಗೆ 100 ಕೋಟಿ ಶ್ಲೋಕಗಳಿರುವಂತಹ ಮೂಲ ರಾಮಾಯಣ ಒಂದು ಇತ್ತು ಅನ್ನೋದು ಈಗ ಸಿಗುವ ರಾಮಾಯಣದಿಂದ ಅದು ಗೊತ್ತಾಗತ್ತೆ, ಈಗ ಸಿಗುವ ಭಾಗವತದಿಂದ ಆ ಆದಿ ಭಾಗವತದ ಸಮಾಚಾರ ಈ ಎರಡು ನಮಗೆ ಗೊತ್ತಾಗತ್ತೆ ಅನ್ನೋದನ್ನು ಮನಸ್ಸಿನಿಟ್ಕೋಬೇಕು. ಅದಾದ ಮೇಲೆ ನೆಕ್ಸ್ಟ್ ಇದು ಹೇಳ್ತಾ ಇದ್ದಾರೆ ಇಲ್ಲಿ ಇದು ಭಾಷ್ಯದಲ್ಲಿ ಉಪೋದ್ಘಾತದಲ್ಲಿ ಇನ್ನು ಹೇಳ್ತಾ ಹೋಗ್ತಾರೆ ಆಚಾರ್ಯರು ಏನಂತ ಹೇಳಿದೆ, ಯದಿ ವಿದ್ಯಾತ್ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜ ನ ಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸ ಸ್ಯಾತ್ ವಿಚಕ್ಷಣ ಅಂತ ಹೇಳಿದ್ರ ಪ್ರಾಮುಖ್ಯತೆ, ಹೌ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಯದಿ ವಿದ್ಯಾತ್ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜ ನ ಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸ ಸ್ಯಾತ್ ವಿಚಕ್ಷಣ ಅಂತೇಳಿ. ಒಂದು ವೇಳೆ ಒಬ್ಬನು 4 ವೇದಗಳನ್ನು ನಾನು ಅಧ್ಯಯನ ಮಾಡಿದ್ದೀನಿ, ಸ ಅಂಗ ಉಪನಿಷದಾನ್ ಅಂದ್ರೆ ವೇದಾಂಗಗಳು ನಾವು ಹೇಳಿದ್ರೆ ಷಡಂಗಗಳು ವೇದಾಂಗಗಳು ಯಾವುದೋ 6 ವೇದಾಂಗಗಳ ಸಹಿತವಾಗಿ ಅದನ್ನು ಉಪನಿಷತ್ತುಗಳ ಸಹಿತವಾಗಿ ದ್ವಿಜ ಬ್ರಾಹ್ಮಣನಾದವನು ಅಭ್ಯಾಸ ಮಾಡಿದರೂ ನ ಚೇತ್ ಪುರಾಣಂ ಸಂವಿದ್ಯಾತ್ ಪುರಾಣಗಳನ್ನು ಸಹಿತ ಯಾರಾದರೆ ಅಧ್ಯಯನ ಮಾಡೋದಿಲ್ಲವೋ ಅವನು ನೈವ ಸ ಸ್ಯಾದ್ ವಿಚಕ್ಷಣ ಅವನಿಗೆ ಸರಿಯಾದ ಪೂರ್ಣ ಸರಿಯಾದ ತಿಳಿಕೆ ಪೂರ್ಣವಾದ ಸರಿಯಾದ ತಿಳುವಳಿಕೆ ಬರೋದಿಲ್ಲ ಅವನಿಗೆ. ಅದಂದ್ರೆ ಏನು, ವೇದಗಳ ಅಧ್ಯಯನ ಮಾಡಿಬಿಟ್ಟರೆ ಸಾಕು, ಇನ್ನು ಪುರಾಣಗಳು ಅಧ್ಯಯನ ಮಾಡಬೇಕಾಗಿಲ್ಲ, ಇತಿಹಾಸಗಳು ಅಧ್ಯಯನ ಮಾಡಬೇಕಾಗಿಲ್ಲ ಅಂತ ಯಾರಾದರೂ ಭಾವನೆ ಮಾಡ್ತಾರೇನೋ ಹಾಗೆ ಭಾವನೆ ಮಾಡಬೇಡ್ರಿ ಅಂತ ಹೇಳುವುದಕ್ಕಾಗಿ, ವೇದಾದಿಗಳನ್ನು ಅಧ್ಯಯನ ಮಾಡಿದರೂ ಸಹಿತ, ವೇದಾಂಗಗಳ ಸಹಿತವಾಗಿ ಅಧ್ಯಯನ ಮಾಡಿದರೂ ಸಹಿತ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರೂ ಸಹಿತ, ಪುರಾಣಗಳನ್ನು ಸಹಿತ ಅಧ್ಯಯನ ಮಾಡಬೇಕು. ಇತಿಹಾಸಗಳನ್ನಲ್ಲಿ ಪುರಾಣ ಅಂತ ಇತಿಹಾಸವನ್ನು ತಗೋಬೇಕು, ಇತಿಹಾಸ ಪುರಾಣಗಳನ್ನು ಸಹಿತ ಅಧ್ಯಯನ ಮಾಡಬೇಕು. ಮಾಡದೇ ಇದ್ದರೆ ಅವನನ್ನು ನಿಜವಾದ ವಿಚಕ್ಷಣ ಅಂದ್ರೆ ತಿಳುವಳಿಕೆ ಉಳ್ಳವನು ಆಗೋದಿಲ್ಲ ಅಂಥೇಳಿ. ಅದಕ್ಕೆ ಯಾಕೆ ಅಂತ ಹೇಳಿದರೆ, ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪಬೃಂಹೇತ್ ಅಂತೇಳಿ. ಇತಿಹಾಸ ಪುರಾಣಗಳನ್ನು ನಾವು ಅಧ್ಯಯನ ಮಾಡಿದಾಗ ಆ ವೇದಗಳಲ್ಲಿರುವ ಅರ್ಥದ ಚಿಂತನೆ ಸರಿಯಾಗಿ ಬರುತ್ತೆ. ವೇದಾರ್ಥ ಚಿಂತನೆ ಸರಿಯಾಗಿ ಬರಬೇಕಂತ ಹೇಳಿದರೆ ಇತಿಹಾಸ ಪುರಾಣಗಳ ಅಧ್ಯಯನವೂ ಮಾಡಬೇಕು. ಆದ್ದರಿಂದ ಆ ಪ್ರಾಮುಖ್ಯತೆಯನ್ನು ತೋರಿಸುವುದಕ್ಕಾಗಿ ಅದು ಹೇಳಿದ್ದಾರೆ. ಅದಕ್ಕೆ ಅದು ಮುಂಚೆ ಬರುತ್ತೆ, ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪ ಬ್ರಹ್ಮಯೇತ್ ಅಂತೇಳಿ. ಅಷ್ಟೇ ಅಲ್ಲದೆ ವಿವೇತ್ ಅಲ್ಪ ಶ್ರುತಾದ್ ವೇದೋ ಮಾಮಯಂ ಪ್ರಚಲಿಷ್ಯತಿ ಅಂತ ಒಂದು ಮಾತು ಬರುತ್ತೆ. ಇಲ್ಲಿ ಹೇಳ್ತಾ ಇದ್ರೆ ಬಿಭೇತಿ ಅಲ್ಪ ಶ್ರುತಾತ್ ವೇದ ಮಾಂ ಅಯಂ ಪ್ರಚಲಿಷ್ಯತಿ ಅಂತೇಳಿ. ವೇದಗಳು ಅಲ್ಪ ಅಂದ್ರೆ ಸ್ವಲ್ಪ ತಿಳಿದವನಿಂದ ಹೆದರುತ್ತೆ ಅಂತೆ, ಅಂದ್ರೆ ವೇದ ಪುರುಷ ಹೆದರ್ತಾನೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಮಾಂ ಅಯಂ ಪ್ರಚ ವೇದಗಳನ್ನು ತಿಳಿಯದಿರುವವನು ವೇದಾರ್ಥಗಳನ್ನು ಹೇಳಲಿಕ್ಕೆ ಹೊರಟಾಗ ಅಯ್ಯೋ ನನ್ನನ್ನು ತಪ್ಪಾಗಿ ಮಾಡ್ತಾ ಇದ್ದಾನಲ್ವ ಅಂದ್ರೆ ವೇದಗಳು ನಡಗತ್ತೆ ಅಂತೇಳಿ. ಅಂದ್ರೆ ಇದು ಹೇಳುವ ರೀತಿ ಏನಂತ ಹೇಳಿದ್ರೆ ಆ ಜಾಗೃತಿಯಲ್ಲಿ ನಾವು ಇರಬೇಕು, ಹಾಗೆ ಮಾಡುವವರು ಎಡುತ್ತಾರೆ ಅಂತ ನಮ್ಮನ್ನು ನಿಜವಾಗಿ ವೇದ ಪುರುಷ ನಡುಗ್ತಾ ಇದ್ದಾನೆ, ವೇದ ಪುರುಷ ಎಲ್ಲ ಇವನನ್ನು ನೋಡಿ ಹೆದುಕೊಂಡು ಬಿಡ್ತಾ ಇದ್ದಾನೆ ಅಂತಲ್ಲ. ಅಂದ್ರೆ ಆ ಹೇಳುವ ಮಾತಿನ ಅಂತರಾರ್ಥ ಏನಂತ ಹೇಳಿದರೆ, ಹೀಗೆ ವೇದಗಳನ್ನು ತಪ್ಪು ಅರ್ಥವನ್ನು ಮಾಡುವವರು ಇರ್ತಾರೆ, ಅಲ್ಪಶ್ರುತಗಳು ಅಂಥವರಿದ್ದರೆ ವೇದಗಳು ಅಂತಹ ಅಲ್ಪಶ್ರುತ ನೋಡಿ ಹೆದರುತ್ತೆ ಅಂದ್ರೆ ನಾವು ಅಂಥವರನ್ನು ನೋಡಿ ಹೆದರಬೇಕು ಅಂತೇಳಿ. ಆದ್ದರಿಂದ ವಿ ಹ್ಯಾವ್ ಟು ಬಿ ವೆರಿ ವಾಚ್ಫುಲ್ ಕೇರ್ಫುಲ್ ಆಗಿರಬೇಕು, ವೇದವನ್ನು ಅಪವ್ಯಾಖ್ಯಾನ ಮಾಡುವವರು ಇರ್ತಾರೆ ಅನ್ನೋದನ್ನು. ಆ ಕಾರಣದಿಂದ ಈ ಪುರಾಣಗಳ ಜ್ಞಾನ ನಮಗದು ಉಪಯೋಗವಾಗುತ್ತೆ, ಇತಿಹಾಸಗಳ ಜ್ಞಾನ ನಮಗೆ ಉಪಯೋಗವಾಗುತ್ತೆ, ವೇದಾರ್ಥವನ್ನು ಸರಿಯಾಗಿ ನಿರ್ಣಯ ಮಾಡಲಿಕ್ಕೆ ಅದು ಉಪಯೋಗವಾಗುತ್ತೆ ಅನ್ನೋದನ್ನು ಹೇಳುವುದಕ್ಕಾಗದನ್ನು ಹೇಳಿದ್ದಾರೆ. ಇನ್ನು ಆಮೇಲೆ ಮುಂಚೆ ಇನ್ನು ಕೆಲವು ವಿಷಯಗಳು ಬರುತ್ತೆ, ಇನ್ನು ಉಪೋದ್ಘಾತದಲ್ಲಿ ಭಾಷ್ಯ ಇನ್ನು ತಾತ್ಪರ್ಯದಲ್ಲಿ ಕೂಡ ವಿಸ್ತಾರವಾದ ವಿಷಯಗಳು ಬರುತ್ತೆ ಉಪೋದ್ಘಾತದಲ್ಲಿ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಸೊ ದಟ್ ಪ್ರಶ್ನೋತ್ತರಗಳಿಗೆ ಸ್ವಲ್ಪ ಅವಕಾಶ ಕೊಡೋಣ ಅಂತೇಳಿ. ನಾನು ಕ್ವಶನ್ಸ್ ಇದ್ರೆ ಕೇಳ್ಬೋದ್ರಿ. ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.